ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನಮ್ಮನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು. ಆತನ ಪ್ರೀತಿಯು ಬೆಲೆಯುಳ್ಳದ್ದು, ಬೆಲೆಯುಳ್ಳದ್ದು. ಕ್ರಿಸ್ತನು ನಮ್ಮನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದ್ದು.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್ ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಭಾನುವಾರ ಆಚರಣೆಯ ಶಾಸನಗಳು ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆ ಕಾಲದ ಘಟನೆಗಳ ಪುಸ್ತಕದಲ್ಲಿ ನಾವು ನೋಡುವಂತಹ ಒಂದು ವಿಚಾರವೇನೆಂದರೆ, ಭಾನುವಾರ ಆಚರಣೆಯ ಶಾಸನಗಳು ಅಥವಾ ಕಾನೂನು ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ದೇವರ ಅಧಿಕಾರಕ್ಕೆ ಸೈತಾನನ ಸವಾಲು ಏನು ಅನ್ನುವಂಥದ್ದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಅದರ ಮುಂದುವರಿದ ಭಾಗವಾಗಿ ಸಬ್ಬತ್ತೆಂಬ ಪ್ರಮುಖ ಹಂಸವು ವಿವಾದಾಸ್ಪದವಾಗಿ ಈ ಲೋಕದಲ್ಲಿ ಹೇಗೆ ಇದೆ ಅನ್ನುವಂಥದ್ದನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಈ ಒಂದು ಸತ್ಯವನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆ ಶಾಶ್ವತವಾದದ್ದು. ನೀ ಎಂದಿಗೂ ಬದಲಾಗದಂಥ ದೇವರು ಸ್ವಾಮಿ. ಅದೇ ರೀತಿಯಾಗಿ ನಿನ್ನ ಆಜ್ಞೆಗಳು ಎಂದಿಗೂ ಬದಲಾಗುವುದಿಲ್ಲ. ನೀನು ಹಾದಿಯಲ್ಲಿ ಕೊಟ್ಟಂತಹ ಆ ಆಜ್ಞೆ ಇನ್ನೂ ಇದೆ, ಪರಲೋಕದಲ್ಲಿ ಇರ್ತಕ್ಕಂಥದ್ದಾಗಿದೆ ಎನ್ನುವುದನ್ನು ನಿನ್ನ ವಾಕ್ಯದ ಮುಖಾಂತರವಾಗಿ ನಮಗೆ ದೃಢಪಡಿಸಿದೆಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಇವತ್ತಿನ ದಿನದಲ್ಲಿ ಸ್ವಾಮಿ, ಸಬ್ಬತ್ತಿನ ಬಗ್ಗೆ ಅನೇಕ ಜನಗಳಲ್ಲಿ ಇಂದು ಗೊಂದಲವಿದೆ ಸ್ವಾಮಿ. ಸೈತಾನನು ತನ್ನ ಕುತಂತ್ರದಿಂದ ಸ್ವಾಮಿ ಅನೇಕರ ಜನಗಳ ಮನಸ್ಸಿನಲ್ಲಿ ಗೊಂದಲವನ್ನು ತಂದೊಡ್ಡಿದ್ದಾನೆ. ಆದರೆ ಸ್ವಾಮಿ, ನಿನ್ನ ಮಕ್ಕಳು ಇದನ್ನು ಕೇಳುವಾಗ ಸ್ವಾಮಿ, ಹೌದು ಸಬ್ಬತ್ತಿನ ಹಾದಿಯಿಂದಲೂ ಇದೆ, ಈಗಲೂ ಇದೆ, ಅದು ದೇವ ಜನರಿಗೆ ಒಂದು ಗುರುತಾಗಿದೆ ಎಂಬುದನ್ನು ಅರಿತುಕೊಂಡು ಅದರಂತೆ ನಡೆಯುವಾಗೆ ಸಹಾಯ ಮಾಡು. ನಿನ್ನ ಆಶೀರ್ವದಿಸು. ನಿನ್ನ ಆತ್ಮನ ಮುಖಾಂತರವಾಗಿ ಕಾರ್ಯಗಳನ್ನು ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನನು ಯಾವ ರೀತಿಯಲ್ಲಿ ಈ ಒಂದು ಸಬ್ಬತ್ತಿನವನ್ನು ಕಾನ್ಸ್ಟೆಂಟೈನ್ ಅನ್ನುವಂತಹ ಒಂದು ರಾಜನನ್ನು ಉಪಯೋಗಿಸಿಕೊಂಡು ದೇವರ ಆಜ್ಞೆಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡಿದನು. ಹಾಗೂ ದಾನಿಯೇಲನ ಪುಸ್ತಕ 7:25 ವಚನದಲ್ಲಿ ತಿಳಿಸಿದ ರೀತಿಯಲ್ಲಿ ಆ ಚಿಕ್ಕ ಕೊಂಬು ಅನ್ನುವಂತಹ ಪೋಪ್ ಮಾರ್ಗ ಯಾವ ರೀತಿಯಲ್ಲಿ ಕಾನೂನು ಕಟ್ಟಳೆಗಳನ್ನು ಬದಲಾಯಿಸಿ ಇವತ್ತು ಜನಗಳನ್ನು ಗೊಂದಲಕ್ಕೆ ಒಳಪಡಿಸಿದೆ ಅನ್ನುವಂಥದ್ದನ್ನು ನಾವು ನೋಡಿದೆವು. ಇನ್ನು ಮುಂದುವರಿದು ಇವತ್ತಿನ ದಿನದಲ್ಲಿ ನಾವು ಜೀವಿಸುವಂತಹ ಈ ಒಂದು ಕೊನೆ ಕಾಲದಲ್ಲಿ ದೇವ ಜನರಿಗೆ ವಿರುದ್ಧವಾಗಿ ಸೈತಾನನು ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ದೇವ ಜನರಿಗೆ ವಿರುದ್ಧವಾಗಿ ಹೋರಾಟದಲ್ಲಿ ಯಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಧರ್ಮಭ್ರಷ್ಟರಾದಂಥ ಎಲ್ಲರೂ ಒಟ್ಟಾಗಿ ಸೇರಿಕೊಳ್ಳುವಂಥವರಾಗಿದ್ದಾರೆ. ಈ ಹೋರಾಟದಲ್ಲಿ 4ನೇ ಆಜ್ಞೆಯಾದಂತಹ ಸಬ್ಬತ್ತಿನದ ಪ್ರಾಮುಖ್ಯವಾದ ವಿವಾದಾಸ್ಪದವಾದಂತಹ ಅಂಶವಾಗಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಈ ಆಜ್ಞೆಯಲ್ಲಿ ಸೀನಾಯ್ ಬೆಟ್ಟದಲ್ಲಿ ಪ್ರತ್ಯಕ್ಷನಾಗಿ ಮಹಾಶಬ್ದದಿಂದ ಜನರಿಗೆ 10 ಆಜ್ಞೆಗಳನ್ನು ಕೊಟ್ಟಂತಹ ಕರ್ತನು ತನ್ನನ್ನು ಭೂಮಿ ಆಕಾಶಗಳ ಸೃಷ್ಟಿಕರ್ತನೆಂದು ಈ ಒಂದು ಆಜ್ಞೆಯ ಮೂಲಕವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೇ, ನಾವು ಗಮನಿಸುವಂತಹ ವಿಚಾರವೇನೆಂದರೆ, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯ, ಈ ಒಂದು ಅಧ್ಯಾಯಗಳನ್ನು ನಾವು ಸಂಪೂರ್ಣವಾಗಿ ಅವಲೋಕಿಸಿದಾಗ, ಅದನ್ನು ಅಧ್ಯಯನ ಮಾಡಿದಾಗ ಆ ಮೂಲಕವಾಗಿ ನಮಗೆ ತಿಳಿಸುವಂತಹ ವಿಚಾರವೇನೆಂದರೆ, ಮೊದಲನೆಯ ಮೃಗ ಅದು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಸಮುದ್ರದಿಂದ ಏರಿ ಬರ್ತಕ್ಕಂತಹ ಆ ಮೃಗ ಅದು ಪೋಪ್ ಮಾರ್ಗವನ್ನು ಸೂಚಿಸುವಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 11ನೇ ವಚನದಿಂದ ನಾವು ಓದಿದಾಗ ನಾವು ನೋಡುವಂತಹ ಮತ್ತೊಂದು ಮೃಗ ಅದು ಭೂಮಿಯಿಂದ ಏರಿ ಬರುವಂಥ ಮೃಗ. ಆ ಭೂಮಿಯಿಂದ ಏರಿ ಬರುವಂತಹ ಮೃಗ ಅಮೆರಿಕ ಸಂಸ್ಥಾನವನ್ನು ಸೂಚಿಸುವಂಥದ್ದಾಗಿದೆ. ಈ ಎರಡು ಸೇರಿಕೊಂಡು ಲೋಕದ ಎಲ್ಲ ಜನಗಳನ್ನು ಒಟ್ಟು ಸೇರಿಸಿ ಸಬ್ಬತ್ ದಿನವನ್ನು ಕೈಗೊಂಡು ನಡೀತಕ್ಕಂತಹ, ಅಂದರೆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ತಿಳಿಸುವಂತಹ ಉಳಿದ ಸಭೆಯ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ಆತನ ವಿಷಯವಾಗಿ ಸಾಕ್ಷಿಯನ್ನು ಹೇಳುವಂತಹ ಜನಗಳ ಮೇಲೆ ಯುದ್ಧ ಮಾಡಲು ಸೈತಾನ ಈ ಮಕ್ಕಳನ್ನು ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. ಹಾಗಾಗಿ ಕೊನೆಯ ಕಾಲದ ಹೋರಾಟ ದೇವರ 4ನೇ ಆಜ್ಞೆ ಆದಂತಹ ಸಬ್ಬತ್ತಿನದ ಆಜ್ಞೆಯ ಮೇಲೆ. ಅಂದರೆ ಹೇಗೆ, ಹಾದಿಯಲ್ಲಿ ಕಾಯನ ಮತ್ತು ಹಾಬೇಲ ಇಬ್ಬರು ಸಹ ದೇವರಿಗೆ ಬಲಿಯನ್ನು ತೆಗೆದುಕೊಂಡು ಬಂದರು. ಆದರೆ ದೇವರು ಆಬೇಲನ ಕಾಣಿಕೆಯನ್ನು ಮೆಚ್ಚಿದನು, ಆದರೆ ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಯಾಕೆ ಅಂದರೆ ಪಾಪಕ್ಕೆ ಬಲಿಯಾಗಿ ಕುರಿಮರಿಯನ್ನು ಕೊಡಬೇಕಾಗಿತ್ತು, ಆದರೆ ಕಾಯನ ಅದಕ್ಕೆ ವಿರುದ್ಧವಾಗಿ ದೇವರು ಆ ಒಂದು ರಕ್ಷಣೆ ಯೋಜನೆಗೆ ನೇಮಿಸಿದಂತಹ ಕಾರ್ಯಕ್ಕೆ ವಿರುದ್ಧವಾಗಿ ಹೋಗಿ ತಾನು ಬೆಳೆದಂತಹ ಕಾಯಿ ಪಲ್ಯಗಳನ್ನು ತಂದು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸುವಂತವನಾಗಿದ್ದಾನೆ. ಆದರೆ ದೇವರಿಗೆ ಅದು ಮೆಚ್ಚುಗೆಯಾದ ಕಾಣಿಕೆ ಆಗಿರಲಿಲ್ಲ. ಯಾಕೆಂದರೆ ದೇವರ ವಾಕ್ಯ ತಿಳಿಸುತ್ತದೆ, ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ. ಆದರೆ ಕಾಯನ ತನ್ನ ಸ್ವನೀತಿಯಿಂದ ನಾನು ರಕ್ಷಣೆಯನ್ನು ಹೊಂದುತ್ತೇನೆ ಎಂಬುದಾಗಿ ಆತನು ನೆನೆಸಿಕೊಂಡಿದ್ದನು. ಆ ನಿಮಿತ್ತವಾಗಿ ಆತನು ಆ ಕಾರ್ಯವನ್ನು ಮಾಡಿದನು, ದೇವರಿಗೆ ಅದು ಮೆಚ್ಚುಗೆ ಆಗಿರಲಿಲ್ಲ. ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ದೇವರು ಆ ಒಂದು ಸಬ್ಬತ್ತಿನ, ಇದು ನನಗೂ ನಿಮಗೂ ಗುರುತಾಗಿದೆ, ಇದು ಸೃಷ್ಟಿಗೆ ಗುರುತಾಗಿದೆ, ಭೂಮಿ ಆಕಾಶಗಳ ಸೃಷ್ಟಿಕರ್ತನೆಂದು ಎತ್ತಿ ಹೇಳುವಂತಹ ಈ ಒಂದು ಆಜ್ಞೆಗೆ ವಿರುದ್ಧವಾಗಿ ಇವತ್ತಿನ ದಿನದಲ್ಲಿ ಕೊನೆ ಕಾಲದಲ್ಲಿ ಭಾನುವಾರ ಆಚರಣೆ ಮೊದಲನೇ ದಿನ ಪರಿಶುದ್ಧವಾದಂಥ ದಿನ ಎಂಬುದಾಗಿ ತೆಗೆದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಸೀನಾಯಿ ಪರ್ವತದಲ್ಲಿ ದೇವರು ತನ್ನ ಸ್ವಂತ ಬೆರಳಿನಿಂದ ಬರೆದುಕೊಟ್ಟಂತಹ 10 ಆಜ್ಞೆಗಳ ಮೇಲೆ ಕೊನೆ ಕಾಲದಲ್ಲಿ ಒಂದು ದೊಡ್ಡ ಹೋರಾಟ ನಡೀತಕ್ಕಂಥದ್ದಾಗಿದೆ. ಯಾರೆಲ್ಲ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರಿಗೆ ವಿರುದ್ಧವಾಗಿ ಸೈತಾನನು ಕಾರ್ಯವನ್ನು ಈ ಕೊನೆ ಕಾಲದಲ್ಲಿ ಭಾನುವಾರ ಆಚರಣೆ ಕಾನೂನನ್ನು ತೆಗೆದುಕೊಂಡು ಬರುವುದರ ಮೂಲಕವಾಗಿ ಅವರನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗೆ ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು ಎಂಬುದಾಗಿ ದೇವರು ಇಸ್ರಾಯೇಲ್ ಜನರಿಗೆ ವಾಗ್ದಾನವನ್ನು ಮಾಡಿದನು. ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿರತಕ್ಕಂಥ ಜನಗಳಿಗೂ ಸಹ ಆತನು ವಾಗ್ದಾನವನ್ನು ಮಾಡುವಂತನಾಗಿದ್ದಾನೆ. ನಿಮ್ಮನ್ನು ದೇವ ಜನರಾಗಿ ಮಾಡಿರುವ ಯಹೋವನೆಂಬ ನಾನೇ ಎಂದು ನೀವು ತಿಳಿದುಕೊಳ್ಳುವಂತೆ ಇದು ನನಗೂ ನಿಮಗೂ ನಿಮ್ಮ ಸಂತತಿಗೂ ಇರುವ ಗುರುತು ಎಂದು ಕರ್ತನಾದಂಥ ಯಹೋವನು ಹೇಳುತ್ತಾನೆ ಎಂಬುದಾಗಿ ನಾನು ವಿಮೋಚನ ಕಾಂಡ 31ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದುವಂತೆಯವರಾಗಿದ್ದೇವೆ. ಇದನ್ನೇ ನಾವು ಎಜಕೇಲನ ಪುಸ್ತಕ 20ನೇ ಅಧ್ಯಾಯ 12ನೇ ವಚನ, 20ನೇ ಅಧ್ಯಾಯ 20ನೇ ವಚನಗಳಲ್ಲೂ ಸಹ ಅಲ್ಲಿ ದೇವರು ಎಜಕೇಲನ ಮುಖಾಂತರವಾಗಿ ಹೇಳುವಂಥವರಾಗಿದ್ದಾರೆ. ಸಬ್ಬತ್ತಿನ ಇದು ನನಗೂ ನಿಮಗೂ ಗುರುತಾಗಿದೆ, ನಾನು ಪರಿಶುದ್ಧ ಮಾಡಿರತಕ್ಕಂಥ ದೇವರು ಎಂಬುದಾಗಿ ಅಲ್ಲಿ ಹೇಳುವಂಥವರಾಗಿದ್ದಾರೆ. ಹಾಗಾಗಿ ಈ ಕೊನೆ ಕಾಲದಲ್ಲಿ ದೇವರ ಒಂದು ಮುದ್ರೆ, ದೇವರ ಒಂದು ಗುರುತು ಏನು ಎಂಬುದಾಗಿ ನಾವು ನೋಡುವುದಾದರೆ ಅದು ಸಬ್ಬತ್ತಿನವಾಗಿದೆ. ಯಾಕೆಂದರೆ ಒಂದು ಮುದ್ರೆ ಅನ್ನಬೇಕಾದರೆ ಆ ಮುದ್ರೆಯಲ್ಲಿ 3 ವಿಚಾರಗಳಿರಬೇಕು. ಯಾವುದಿರಬೇಕು ಅಂದರೆ ಹೆಸರಿರಬೇಕು, ಅವರ ಅಧಿಕಾರ ಇರಬೇಕು ಮತ್ತು ವ್ಯಾಪ್ತಿ ಇರಬೇಕು. ಉದಾಹರಣೆ ಆಗಿ ನಾವು ನೋಡುವುದಾದರೆ ಅಮೆರಿಕದ ಅಧ್ಯಕ್ಷರು, ಎಲ್ಲಿಗೆ ಅಧ್ಯಕ್ಷರು, ಅಮೆರಿಕಕ್ಕೆ ಅಧ್ಯಕ್ಷರು, ಅವರ ವ್ಯಾಪ್ತಿ ಏನು, ಅಮೆರಿಕ. ಹೀಗೆ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆಗಳಲ್ಲಿ ಈ 3 ವಿಚಾರವನ್ನು ನಾವು ನೋಡಬಹುದು. ಹೆಸರು, ನಾನೇ ಯಹೋವ ದೇವರು, ಅವರ ಒಂದು ಅಧಿಕಾರ ಏನು, ಆಕಾಶ ಭೂಮಿ ನಾನೇ ಸೃಷ್ಟಿಕರ್ತ. ವ್ಯಾಪ್ತಿ, ಇಡೀ ಸಮಸ್ತ ಭೂಲೋಕ ಎಲ್ಲದಕ್ಕೂ ಆತನೇ ಒಡೆಯ ಅನ್ನುವಂತಹ ಆ ಒಂದು ಗುರುತನ್ನು ನಾವು ಈ ಸಬ್ಬತ್ತಿನದ ಆಜ್ಞೆಯಲ್ಲಿ ನೋಡಬಹುದಾಗಿದೆ. ಹಾಗಾಗಿ ದೇವರು ಹೇಳುವಂತಹ ವಿಚಾರವೇನೆಂದರೆ ಇದು ಗುರುತಾಗಿದೆ ಎಂಬುದಾಗಿ. ಆದರೆ ಇವತ್ತಿನ ದಿನದಲ್ಲಿ ಈ ಮೃಗ ಅನ್ನುವಂತಹ ಪ್ರಕಟಣೆ ಪುಸ್ತಕದಲ್ಲಿ 13ನೇ ಅಧ್ಯಾಯದಲ್ಲಿ ತಿಳಿಸುವಂತಹ ಆ ಒಂದು ಕಥೋಲಿಕ ಮಾರ್ಗ ಅವರು ಹೇಳಿರತಕ್ಕಂಥ ವಿಚಾರವೇನೆಂದರೆ ದೇವರು ತನ್ನ ಸತ್ಯವೇದದಲ್ಲಿ ಸತ್ಯವಾಕ್ಯದಲ್ಲಿ ಸಬ್ಬತ್ತಿನ ಗುರುತಾಗಿದೆ ನನಗೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆದರೆ ಈ ಮೃಗ ಹೇಳುವಂಥದ್ದಾಗಿದೆ ಭಾನುವಾರ ನಮ್ಮ ಗುರುತು ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ನೀವು ಅದನ್ನು ಬೇಕಾದರೆ ನೀವು ಪರೀಕ್ಷೆ ಮಾಡಿಕೊಳ್ಳಬಹುದು. ಅವರ ಒಂದು ಪುಸ್ತಕದಲ್ಲಿ ಅವರು ಹೇಳಿಕೊಂಡಿರತಕ್ಕಂಥ ವಿಚಾರವನ್ನು. ಹಾಗಾಗಿ ಕೊನೆಯ ಕಾಲದ ಹೋರಾಟ ಈ ಸಬ್ಬತ್ತಿನದ ಮೇಲೆ ಎಂಬುದನ್ನು ನಾವು ಎಂದಿಗೂ ಸಹ ಅಲ್ಲಗಳೆಯುವಂತಿಲ್ಲ. ಪ್ರಿಯ ಕೇಳುಗರೆ, ಯಾರೆಲ್ಲರೂ ಸಹ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಪ್ರವಾದನೆಯನ್ನು ಕೂಲಂಕುಷವಾಗಿ ಒಂದಕ್ಕೊಂದು ಹೊಂದಾಣಿಕೆ ಮಾಡಿ ನೋಡುವುದಾದರೆ, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಆ ಮೃಗದ ಗುರುತು, ಆ ಮೃಗದ ಮುದ್ರೆ, ಅದು ಭಾನುವಾರ ಆಗಿದೆ ಎಂಬುದಾಗಿ ನಾವು ನೋಡಬಹುದಾಗಿದೆ, ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅದಕ್ಕೋಸ್ಕರವೇ ದೇವರು ಕೊನೆಯ ಕಾಲದಲ್ಲಿ ನಮ್ಮನ್ನು ಎಚ್ಚರಿಸುವಂಥವನಾಗಿದ್ದಾನೆ. ಕೆಲವರು ಸಬ್ಬತ್ ದಿನವು ಯಾವುದೆಂದು ನಿಮಗೆ ತಿಳಿಯದು ಎಂದು ಹೇಳಿ ಅದನ್ನು ಪರಿಶುದ್ಧ ದಿನವನ್ನಾಗಿ ಆಚರಿಸುವುದಕ್ಕೆ ಅಡ್ಡಿ ಮಾಡುತ್ತಾರೆ. ಈ ವಿಷಯದಲ್ಲಿ ನಮಗೆ ಕೊನೆಯ ಕಾಲದಲ್ಲಿ ಅನೇಕ ಎಚ್ಚರಿಕೆಯನ್ನು ಪ್ರವಾದನೆ ಆತ್ಮದಲ್ಲಿ ನಮಗೆ ಕೊಟ್ಟಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇವತ್ತಿಗೂ ಸಹ ಸಬ್ಬತ್ತಿನ ಯಾವುದೆಂಬುದಾಗಿ ಗೊತ್ತಿಲ್ಲ, ಎಲ್ಲ ದಿನವೂ ಒಂದೇ ಎಂಬುದಾಗಿ ಅನೇಕರು ಗೊಂದಲಕ್ಕೆ ಒಳಪಡಿಸಿ ಅನೇಕ ರೀತಿಯ ತಪ್ಪಾದಂತಹ ಒಂದು ಆರಾಧನೆಗೆ ಹೋಗುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ನಮಗೆ ಎಚ್ಚರಿಸತಕ್ಕಂಥದ್ದಾಗಿದೆ. ಸೈತಾನನು ಅನೇಕ ಜನಗಳನ್ನು ಈ ಲೋಕದಲ್ಲಿ ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ದಂಗೆಯನ್ನು ಎಬ್ಬಿಸುವುದರ ಮೂಲಕವಾಗಿ ಅವರನ್ನು ಗೊಂದಲಕ್ಕೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮೃಗವನ್ನು ದೇವರ ವಾಕ್ಯ ಬಾಬಿಲೋನ್ ಎಂಬುದಾಗಿ ಕರೆಯತಕ್ಕಂಥದ್ದಾಗಿದೆ. ಬಾಬಿಲೋನ್ ಅಂದರೆ ಅದು ಗೊಂದಲಕ್ಕೆ ಒಳಪಡಿಸಿರ್ತಕ್ಕಂತಹ ಒಂದು ವಿಚಾರವಾಗಿದೆ. ಸೊ ಹಾಗಾಗಿ ಆ ಗೊಂದಲದಿಂದ ಬಿಟ್ಟು ಹೊರಬನ್ನಿರಿ ಎಂಬುದು ದೇವರ ಒಂದು ಸಂದೇಶವಾಗಿದೆ. ಈ ಕೊನೆಯ ಕಾಲದಲ್ಲಿ ವಿಶೇಷವಾಗಿ ಅಮೆರಿಕ ದೇಶದಲ್ಲಿ ಭಾನುವಾರ ಆಚರಣೆಯನ್ನು ಕಡ್ಡಾಯ ಮಾಡುವ ಶಾಸನ ಜಾರಿಯಾಗುವುದೆಂದು ಅನೇಕ ವರ್ಷಗಳಿಂದ ಎದುರು ನೋಡುತ್ತಾ ಅನೇಕ ದೇವ ಜನರು, ಉಳಿದ ಸಭೆ ಜನಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈಗ ಅದು ಇನ್ನೇನು ಜಾರಿಯಾಗಲಿದೆ, ಈ ವಿಷಯದಲ್ಲಿ ಕೊನೆ ಕಾಲದ ಉಳಿದ ಸಭೆಯ ಜನರು ಏನು ಮಾಡಬೇಕು ಎಂಬುದಾಗಿ ನಾವು ನೋಡುವುದಾದರೆ, ದೇವರು ತನ್ನ ಜನರಿಗೆ ಕೃಪೆ ಹಾಗೂ ಬಲ ನೀಡಲೆಂದು ವಿಶೇಷವಾಗಿ ಈ ಸಮಯದಲ್ಲಿ ಪ್ರಾರ್ಥಿಸಬೇಕಾಗಿದೆ. ಈ ಸಮಯವು ಬಂದಿದೆ ಹಾಗೂ ನಿಮ್ಮ ಧಾರ್ಮಿಕ ಸ್ವತಂತ್ರವು ನಿರ್ಬಂಧಗೊಳಿಸುತ್ತದೆ ಎಂದು ನಾವು ನಂಬುವುದಿಲ್ಲ ಎಂಬುದಾಗಿ ಶ್ರೀಮತಿ ವೈಟಮ್ನವರು ತಿಳಿಸುವಂತವರಾಗಿದ್ದಾರೆ. ಏನು ಅಂದರೆ, ಈ ಒಂದು ಮೃಗ ಏನು ಮಾಡುವಂಥದ್ದಾಗಿದೆ ಅಂದರೆ, ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 13ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 2ನೇ ವಚನದಲ್ಲಿ, ಈ ಮೃಗವು ಮೊದಲನೇ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲೇ ನಡೆಸುತ್ತದೆ. ಇದು ಮರಣಕರವಾದಂಥ ಗಾಯಿ ವಾಸಿಯಾದಂಥ ಮೊದಲನೇ ಮೃಗಕ್ಕೆ ಭೂಲೋಕವು, ಭೂನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂಥದ್ದಾಗಿದೆ. ಏನು ಮಾಡುವಂಥದ್ದಾಗಿದೆ? ಅಮೆರಿಕ ಪೋಪ್ ಮಾರ್ಗ ಹೇಳುವಂಥದ್ದನ್ನು, ಅಂದರೆ ಭಾನುವಾರ ಆಚರಣೆ ಕಾನೂನನ್ನು ತರಬೇಕೆಂಬುದಾಗಿ ತನ್ನ ರಾಜಕೀಯ ಶಕ್ತಿಯ ಮೂಲಕವಾಗಿ ಈ ಲೋಕಕ್ಕೆ ಒಂದು ಕಾನೂನನ್ನು ತರುವಂಥದ್ದಾಗಿದೆ. ಆ ಕಾನೂನನ್ನು ತರಲು ಈಗಾಗಲೇ ತೆರೆಯ ಮರೆಯ ಹಿಂದೆ ಅನೇಕ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಕಾಲಘಟ್ಟ ಅದಕ್ಕೆ ಸೂಕ್ತವಾದಂಥ ಕಾಲಘಟ್ಟವಾಗಿದೆ ಎಂಬುದಾಗಿ ನಾವು ಸತ್ಯವೇದವನ್ನು ಕೂಲಂಕುಷವಾಗಿ ಓದಿ ಅರ್ಥ ಮಾಡಿಕೊಂಡಾಗ ಅವುಗಳನ್ನು ಅರಿತುಕೊಳ್ಳಬಹುದಾಗಿದೆ. ಪ್ರಿಯ ಕೇಳುಗರೆ, ಯಾಕೆಂದರೆ ಈಗ ತಾನೇ ಕೆಲವು ದಿನಗಳ ಹಿಂದೆ ಬಂದು ಹೋದಂತಹ, ನಮ್ಮ ಮಧ್ಯದಲ್ಲಿಯೇ ಇವತ್ತಿಗೂ ಸಹ ಅದು ಇರುವಂತಹ ಕೊರೋನಾ ವೈರಸ್ಸಿನ ಮೂಲಕವಾಗಿ, ಒಂದು ಘೋರ ವ್ಯಾಧಿಯ ಮೂಲಕವಾಗಿ ಆ ಕಾನೂನು ಅಂತಕ್ಕಂಥದ್ದನ್ನು ಈ ಲೋಕಕ್ಕೆ ಒಂದೇ ರೀತಿಯ ಕಾನೂನನ್ನು ತರಬಹುದು ಅನ್ನುವಂತಹ ಒಂದು ಉತ್ತಮವಾದಂತಹ ಉದಾಹರಣೆ ಆಗಿ ಆ ಕೊರೋನಾ ವೈರಸ್ಸಿನ ಸಮಯದಲ್ಲಿ ಬಂದಂಥ ಕಾರ್ಯಗಳನ್ನು ನಾವು ನೋಡಬಹುದು. ಹೇಗೆ ಇಡೀ ಲೋಕವೇ ಅದನ್ನು ಹಿಂಬಾಲಿಸಿತು, ಇಡೀ ಲೋಕವೇ ಅದರ ಹಿಂದೆ ಹೋಯಿತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ಈ ಭಾನುವಾರ ಆಚರಣೆ ಕಾನೂನು ಸಹ ಅದೇ ರೀತಿಯಲ್ಲಿ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ವಿಶೇಷವಾಗಿ ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡಬೇಕಾದರೆ 13ನೇ ಅಧ್ಯಾಯ 15ನೇ ವಚನದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಅದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತನಾಡುವುದು, ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಈ ಎರಡನೇ ಮೃಗವು ದೊಡ್ಡವರು ಚಿಕ್ಕವರು, ಐಶ್ವರ್ಯವಂತರು ಬಡವರು, ಸ್ವತಂತ್ರರು ದಾಸರು, ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಅನೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯವನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಕಾನೂನು ಅತಿ ಶೀಘ್ರದಲ್ಲಿ ಈ ಲೋಕಕ್ಕೆ ಬರುವಂತದಾಗಿದೆ. ಅಂತಹ ಸಂದರ್ಭದಲ್ಲಿ ದೇವ ಜನರಿಗೆ ಇದು ಒಂದು ದೊಡ್ಡ ಸವಾಲಾದಂತಹ ಹೋರಾಟವಾಗಿದೆ. ಆದರೆ ಇದಕ್ಕಿಂತಲೂ ಮೊದಲು ದೇವರು ಒಂದು ಅದ್ಭುತ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ಹೇಗೆ ಈ ಲೋಕದಲ್ಲಿ ಮೃಗ ಈ ಭಾನುವಾರವನ್ನ ಒಂದು ಆಚರಣೆಯಾಗಿ ತಂದು ಒಂದು ಗುರುತಾಗಿ ಈ ಲೋಕಕ್ಕೆ ತರತಕ್ಕಂಥದ್ದಾಗಿದೆಯೋ, ಅದೇ ಸಮಯದಲ್ಲಿ ದೇವರು ಸಹ ಒಂದು ಅದ್ಭುತ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ಆ ಅದ್ಭುತ ಕಾರ್ಯ ಏನು ಎಂಬುದಾಗಿ ನಾವು ನೋಡಬೇಕಾದರೆ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದಬಹುದು. ಪ್ರವಾದಿಯಾದಂತಹ ಯೋಹಾನನು ತಾನು ಕಂಡ ಮತ್ತೊಂದು ದರ್ಶನವನ್ನು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 1-3 ತನಕ ನಾವು ಓದುವುದಾದರೆ ಈ ವಚನದಲ್ಲಿ ಹೀಗೆ ತಿಳಿಸುವಂತೆವನಾಗಿದ್ದಾನೆ. ಇದಾದ ಮೇಲೆ 4 ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ 4 ದಿಕ್ಕುಗಳ ಗಾಳಿಗಳನ್ನು ಹಿಡಿದುಕೊಂಡಿರುವುದನ್ನು ಕಂಡೆನು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವಸ್ವರೂಪನಾದಂಥ ದೇವರ ಮುದ್ರೆಯನ್ನು ಹಿಡಿದುಕೊಂಡು 3ನ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ತಿಳಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ದೇವದೂತರಿಗೆ, ನೀವು ನಮ್ಮ ದೇವರ ದಾಸರಿಗೆ ಅಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಈ ಕಾರ್ಯವನ್ನು ತಾನೇ ಈಗ ನಾವು ಮಾಡಬೇಕಾಗಿದೆ. ಅಂದರೆ ದೇವರ ಸೇವಕರು ಜಗತ್ತಿನ ಎಲ್ಲ ಭಾಗಗಳಿಗೆ ಹೋಗಿ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಅವಿದೇಯರಾದವರಿಗೆ ಈ ಎಚ್ಚರಿಕೆ ಕೊಡುವ ತನಕ ದೇವದೂತರು ಗಾಳಿಯನ್ನು ಹಿಡಿದುಕೊಂಡಿರಬೇಕೆಂದು ದೇವರಿಗೆ ಮೊರೆ ಇಡಬೇಕಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ ಇಲ್ಲಿ ಗಾಳಿ ಎಂಬುದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಬರ್ತಕ್ಕಂತಹ ಒಂದು ದೊಡ್ಡ ಉಪದ್ರವವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಸತ್ಯವೇದದಲ್ಲಿ ದೊಡ್ಡ ಉಪದ್ರವ 7 ಆ ಒಂದು ಉಪದ್ರವಗಳು ಈ ಭೂಮಿಯ ಮೇಲೆ ಬರ್ತಕ್ಕಂಥದ್ದನ್ನು ಹಿಡಿದುಕೊಂಡಿದ್ದಾರೆ. ಕಾರಣ ಏನೆಂಬುದಾಗಿ ನಾವು ನೋಡಬೇಕಾದರೆ ಈ ಲೋಕಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡಬೇಕಾಗಿದೆ. ಆ ಎಚ್ಚರಿಕೆ ಸಂದೇಶ ಏನೆಂದರೆ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಓದಬೇಕಾದರೆ ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಬರುವುದನ್ನು ಕಂಡೆನು. ಭೂನಿವಾಸಿಗಳಿರುವ ಸಕಲ ಜನಾಂಗ ಕುಲ ಪ್ರಜೆಗಳಿಗೂ ಸಕಲ ಭಾಷೆಗಳ ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದಂಥ ಶುಭ ವರ್ತಮಾನವು ಅವನಲ್ಲಿತ್ತು. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದಿದೆ. ಭೂಲೋಕ ಪರಲೋಕವನ್ನ ಸಮುದ್ರವನ್ನ ನೀರಿನ ಬುಗ್ಗೆಗಳನ್ನ ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಈ ಒಂದು ಸಂದೇಶವನ್ನ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ 3 ದೂತರ ಸಂದೇಶವನ್ನ ಈ ಲೋಕಕ್ಕೆ ಸಾರಬೇಕಾಗಿದೆ, ಎಚ್ಚರಿಕೆ ನೀಡಬೇಕಾಗಿದೆ. ಏನೆಂದರೆ ದೇವರ ಸಬ್ಬತ್ತಿನ ಇನ್ನುವಿದೆ, ಅದು ದೇವರಿಗೂ ದೇವರ ಮಕ್ಕಳಿಗೂ ಒಂದು ಒಡಂಬಡಿಕೆಯ ಸಂಕೇತವಾಗಿದೆ, ಒಂದು ಗುರುತಾಗಿದೆ. ಇದು ದೇವರ ಗುರುತು, ಇದನ್ನು ಆರಾಧಿಸಬೇಕು ಎಂಬುದಾಗಿ ಎಚ್ಚರಿಕೆಯ ಸಂದೇಶವನ್ನು ಈ ಲೋಕಕ್ಕೆ ನೀಡಬೇಕಾಗಿದೆ. ಆ ಎಚ್ಚರಿಕೆ ಸಂದೇಶವನ್ನು ಕೇಳಿದಂತಹ ಪ್ರತಿಯೊಬ್ಬೊಬ್ಬರು ಸಹ ಈ ಕೊನೆ ಕಾಲದಲ್ಲಿ ದೇವರ ಸಬ್ಬತ್ತಿನ ಗುರುತಾಗಿದೆ ಎಂಬುದಾಗಿ ಆಚರಿಸುವಂತವರಾಗಿದ್ದಾರೆ. ಅದು ದೇವ ಜನರು ದೇವರಿಂದ ಪಡೆದುಕೊಳ್ತಕ್ಕಂತಹ ಒಂದು ಮುದ್ರೆ ಆಗಿದೆ. ಪ್ರಿಯ ಕೇಳುಗರೆ, ಮುದ್ರೆ ಎಂಬುದಾಗಿ ನಾವು ನೋಡಬೇಕಾದರೆ ಅದು ದೇವರು ತನ್ನ ಮಕ್ಕಳಿಗೆ ಎಲ್ಲರ ಮೇಲೆ ಹಣೆಯ ಮೇಲೆ ಸೀಲನ್ನು ಹಾಕ್ತಕ್ಕಂತಹ ಮುದ್ರೆಯಲ್ಲ. ಅಂದರೆ ಅವರ ಗುಣವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳಬಹುದು ಅಂದರೆ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 1-3 ತನಕ ಅಲ್ಲಿ ಹೇಳುವಂತಹ ವಿಚಾರವೇನೆಂದರೆ ನಾನು ಮುದ್ರೆಯನ್ನು ಅವರ ಹಣೆಯ ಮೇಲೆ ಹಾಕುತ್ತೇನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಇದೇ ವಾಕ್ಯವನ್ನು ನಾವು ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ಓದಬೇಕಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸುವಂತಹ ವಿಚಾರವೇನೆಂಬುದಾಗಿ ನಾವು ನೋಡಬೇಕಾದರೆ ಅವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಸಲ್ಪಟ್ಟವು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೆಸರು ಅನ್ನುವುದು ಸತ್ಯವೇದದಲ್ಲಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ಹೆಸರು ಎನ್ನುವುದು ಸತ್ಯವೇದದಲ್ಲಿ ಗುಣವನ್ನು ಸೂಚಿಸುವಂಥದ್ದಾಗಿದೆ. ಸೊ ಹಾಗಾಗಿ ಪ್ರಿಯ ಕೇಳುಗರೆ, ದೇವರ ಮುದ್ರೆ ಎಂದರೆ ಆತನ ಗುಣ. ಆತನ ಗುಣ ಯಾವುದೆಂದರೆ ಆತನ ಆಜ್ಞೆಗಳು. ಆತನ ಆಜ್ಞೆಗಳನ್ನು ಯಾರೆಲ್ಲ ಈ ಲೋಕದಲ್ಲಿ ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರೆಲ್ಲರೂ ಸಹ ಆತನ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ದೇವರು ಕೊನೆಯ ಕಾಲದಲ್ಲಿ ತನ್ನ ಮಕ್ಕಳನ್ನು ಎಚ್ಚರಿಸುವಂತೆವನಾಗಿದ್ದಾನೆ. ಆ ಎಚ್ಚರಿಕೆ ಏನೆಂದರೆ, ನೀವೆಲ್ಲರೂ ಸಹ ಆತನಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಯಾಕೆಂದರೆ ಆತನು ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯು ಬಂದಿದೆ. ಪರಲೋಕದ ಆ ಒಂದು ಮಹಾ ದೇವದರ್ಶನ ಗುಡಾರದಲ್ಲಿ ತಂದೆಯ ಬಲಪಾಸದಲ್ಲಿ ಕುಳಿತು ನಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವಂತೆವನಾಗಿದ್ದಾನೆ. ಇಂತಹ ಸಮಯದಲ್ಲಿ ಆತನ ಆಜ್ಞೆಗಳಿಗೆ, ಅಂದರೆ ವಿಶೇಷವಾಗಿ ದೇವರ ಗುರುತಾಗಿರ್ತಕ್ಕಂತಹ ಸಬ್ಬತ್ತಿನದ ಆಜ್ಞೆಗೆ ಈ ಲೋಕದ ಜನಗಳೆಲ್ಲರೂ ಸಹ ವಿಧೇಯರಾಗಿ ಆತನೇ ಸೃಷ್ಟಿಕರ್ತನು, ಆತನ ಸೃಷ್ಟಿಗೆ ಗುರುತಾಗಿರ್ತಕ್ಕಂತಹ ಈ ಸಬ್ಬತ್ತಿನವನ್ನು ನಾವು ಪವಿತ್ರವಾಗಿ ಆಚರಿಸಬೇಕು ಅನ್ನುವಂತಹ ಆ ಒಂದು ಕಾನೂನಿಗೆ ಯಾರೆಲ್ಲ ಒಳಪಡ್ತಕ್ಕಂಥವರಾಗಿದ್ದಾರೋ ಅವರೆಲ್ಲರೂ ಸಹ ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ನೀವು ಯಾವ ದಿನವನ್ನು ಆರಾಧಿಸಲು ಮುಂತೊರೆಯತಕ್ಕಂಥವರಾಗಿದ್ದೀರಾ? ದೇವರ ಆಜ್ಞೆಯಲ್ಲಿ ತಿಳಿಸಲ್ಪಟ್ಟಿರತಕ್ಕಂಥ ಸಬ್ಬತ್ತನೇ ದಿನ, ಅದು ಏಳನೇ ದಿನ ಶನಿವಾರವನ್ನು ಅಥವಾ ಈ ಲೋಕದ ಮೃಗ ತರತಕ್ಕಂತಹ ಮೊದಲನೇ ದಿನ ಭಾನುವಾರವನ್ನು, ಯಾವ ದಿನವನ್ನು ನೀವು ಯಾವ ಒಂದು ಮುದ್ರೆಯನ್ನು ಹೊಂದಿಕೊಳ್ಳಲು ಮುಂದೆ ಬರತಕ್ಕಂಥವರಾಗಿದ್ದೀರಾ? ಕೊನೆಯ ಕಾಲದ ಹೋರಾಟ ಇದಾಗಿದೆ ಪ್ರಿಯರೇ. ಹಾಗಾಗಿ ನೀವು ದೇವರ ವಾಕ್ಯದಿಂದ ಸತ್ಯವನ್ನು ಅರಿತುಕೊಳ್ಳ್ರಿ. ಮುಂದಿನ ದಿನದಲ್ಲಿ ಇದರ ಮುಂದುವರೆದ ಭಾಗವಾಗಿ ಇನ್ನೂ ಸಹ ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಕೊನೆಯ ಕಾಲದಲ್ಲಿ ಒಂದು ಹೋರಾಟವಿದೆ ಎಂಬುದಾಗಿ ನಿನ್ನ ವಾಕ್ಯ ನಮಗೆ ಎಚ್ಚರಿಸತಕ್ಕಂಥದ್ದಾಗಿದೆ. ಅದು ಸಬ್ಬತ್ತಿನ ವಾರದ ಏಳನೇ ದಿನ, ಅದು ಶನಿವಾರವಾಗಿದೆ. ಆದರೆ ಸೈತಾನ ತನ್ನ ಕುತಂತ್ರದ ಮೂಲಕವಾಗಿ ಈ ಲೋಕದ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ವಾರದ ಮೊದಲನೇ ದಿನ, ಅದು ಭಾನುವಾರ, ಆ ದಿನ ಮೃಗದ ಮುದ್ರೆ ಆಗಿದೆ, ಅದನ್ನು ಈ ಲೋಕಕ್ಕೆ ತಂದು ಅನೇಕರನ್ನು ತನ್ನ ಕಡೆಗೆ ಸೆಳೆದುಕೊಂಡು ಗೊಂದಲಕ್ಕೆ ಒಳಪಡಿಸಬೇಕೆಂಬುದಾಗಿ ಪ್ರಯತ್ನಿಸುವಂತವನಾಗಿದ್ದಾನೆ. ಆದರೆ ಈ ಸತ್ಯವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಿನ್ನ ವಾಕ್ಯಕ್ಕೆ ಕಿವಿಗೊಟ್ಟು, ಹೌದು ದೇವರ ಆಜ್ಞೆಗಳು ಅಳಿದು ಹೋಗಿಲ್ಲ, ಅದು ಇನ್ನೂ ಇದೆ ಎಂಬುದಾಗಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಪರಲೋಕಕ್ಕೆ ಸಿದ್ಧರಾಗಿ ಬರ್ತಕ್ಕಂಥ ಉಪದ್ರವದಿಂದ ತಪ್ಪಿಸಿಕೊಳ್ಳುವ ಹಾಗೆ ಅವರಿಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಕ್ರಿಸ್ತನು ನಮ್ಮನ್ನು ಪ್ರೀತಿಸುವನು, ಆತನ ಪ್ರೀತಿಯು ಬೆಲೆಯುಳ್ಳದು.